ಪರಿಜ್ಞ ಪ್ರಳಯರ್ ಕಾಯಿತ ಪ್ರಭ ಹರಿಕಥಾಮೃತ ಸಾರ ಗುರುಗಳ ಕರುಣದಿಂದ ಅಪಣಿಸಿ ಕೇಳುವೆ ಪರಮ ಭಗವತ್ ಭಕ್ತರಿದನ ಆಗರದಿ ಕೇಳುವುದು.
ದಿಸ್ ಕಾನ್ಫರೆನ್ಸ್ ಇಸ್ ಬೀಯಿಂಗ್ ರೆಕಾರ್ಡೆಡ್.
ಮತ್ಸ್ಯ ಜಯಂತಿ ಅಂತ ಹೇಳ್ತಾರೆ. ಮತ್ಸ್ಯ ಜಯಂತಿ ಅಂದ್ರೆ ನಮ್ಗೆ ಮಾಮೂಲಾಗಿ ಮತ್ಸ್ಯ ಅಂತ ಹೇಳಿದ ಕೂಡಲೇ ಒಂದು ಏನೋ ಒಂದು ಮೀನಿನ ಆಕಾರ ಜ್ಞಾಪಕಕ್ಕೆ ಬರುತ್ತೆ. ಏನೋ ಒಂದು ಮೀನು, ನೀರ್ಲಿ ಬಿದ್ದಿರೋ ಮೀನು, ಹಾಗೆ ನಮ್ಗೆ ಚಿಂತನೆ ಬರುತ್ತೆ. ಬಟ್ ಭಾಗವತದಲ್ಲಿ ವ್ಯಾಸರು ಅದು ಎಂಟನೇ ಸ್ಕಂದದಲ್ಲಿ ಕೊನೆಯಲ್ಲಿ ಬರುತ್ತೆ, ಕಂಪ್ಲೀಟ್ ಆಗಿ ವೇ ಅಟ್ ದ ಎಂಡ್ ಈ ಮತ್ಸ್ಯಾವತಾರವನ್ನ ಉಲ್ಲೇಖ ಮಾಡಿದ್ದಾರೆ. ಮತ್ಸ್ಯಾವತಾರ ಹೇಳುವಾಗಲೇ ಅದು ಯಾಕೆ ಮತ್ಸ್ಯಾವತಾರ ಅಂತ ಒಂದು ಕ್ವಶನ್ ಅವನು ಕೇಳ್ತಾನೆ. ಯಾಕೆ ಮತ್ಸ್ಯ ಅಂದ್ರೆ ಅದು ತಾಮಸ, ಮತ್ಸ್ಯ ಎಂಬುದು ಒಂದು ತಾಮಸ ಶರೀರ. ಅದಕ್ಕೆ ಆ ತಾಮಸ ಶರೀರದಲ್ಲಿ ಭಗವಂತ ಯಾಕೆ ಅವತಾರ, ಪರೀಕ್ಷಿತ ರಾಜ ಕೇಳ್ತಾರೆ, ಯಾಕಲ್ಲಿ ಅವತಾರ ಭಗವಂತ ಯಾಕೆ ಅದು ಮಾಡಿದ್ದಾನೆ, ಪರ್ಪಸ್ ಎಷ್ಟು ಸತ್ಯ ಆಗಿದೆ, ಇದು ಕೇಳ್ತಾನೆ ಕ್ವಶನ್. ಅದಕ್ಕೆ ಶುಕ ಮಹರ್ಷಿ ಅವರು ಹೇಳ್ತಾರೆ, ಉತ್ತರ ಕೊಡ್ತಾರೆ. ಯಾಕೆ ಆಗತ್ತಂದ್ರೆ ಮತ್ಸ್ಯ ಎಂಬುದಕ್ಕೆ ಏನ್ ಅರ್ಥ ಕೊಟ್ಟಿದ್ದಾರೆ ಅಂದ್ರೆ ಮದಂ ಜನೈತೀತಿ ಮತ್ಸ್ಯ ಅಂತ. ಮತ್ಸ್ಯ ಅಂದ್ರೆ ಒಂದು ಆನಂದವನ್ನ ಉಂಟು ಮಾಡುತ್ತಂತೆ, ನಮ್ಮಲ್ಲಿ ಇರುವಂತ ಆನಂದ ಆವಿರ್ಭಾವ ಆಗತ್ತ, ಆನಂದವನ್ನ ಕೊಡುವಂತ ಅವತಾರ ಅಂತ ಹೇಳ್ತಾರೆ. ಆ ಅವತಾರದಲ್ಲಿ ಭಗವಂತ ಯಾಕೆ ಬಂದ ಅಂತ ಕೇಳಿದಾಗ ಅಲ್ಲಿ ಹೇಳ್ತಾರೆ, ಮತ್ಸ್ಯ ಅವತಾರ ಎರಡು ಸತಿ ಆಯ್ತು. ಒಂದ್ ಸತಿ ಯಾಕೆ ಆಯ್ತು ಅಂದ್ರೆ ಒಂದು ಬ್ರಹ್ಮನ ಇಡೀ ದಿವಸ, ಅದು ಡೀಟೇಲ್ಸ್ ಕೊಟ್ಟಿದ್ದೀನಿ, ಬ್ರಹ್ಮನ ಇಡೀ ದಿವಸ, ಒನ್ ಡೇ ಆಫ್ ಬ್ರಹ್ಮ. ಡೇ ಟೈಮ್ ಆದ ಮೇಲೆ ನೈಟ್ ಟೈಮ್ ಬರುತ್ತೆ. ನೈಟ್ ಟೈಮ್ ಲಿ ಕೊನೆಯ ಭಾಗದಲ್ಲಿ ಆ ಚತುರ್ಮುಖ ಬ್ರಹ್ಮನಿಗೆ ರಾತ್ರಿ ಕಾಲದಲ್ಲಿ ನಿದ್ದೆ ಮಾಡಿದ ಅಂತ ಬರುತ್ತೆ. ಚತುರ್ಮುಖ ಯಾಕೆ ನಿದ್ದೆ ಮಾಡಬೇಕು ಅಂದ್ರೆ ಅಲ್ಲಿ ನಿದ್ರಾ ಅಂಬೋದಕ್ಕೆ ಅರ್ಥ ಏನು ಕೊಡ್ತಾರಂದ್ರೆ, ನಿದ್ರಾ ಅಂಬೋದಲ್ಲಿ ಆ ದಿವಸದ ಕೆಲಸ ಚತುರ್ಮುಖ ಸೃಷ್ಟಿ, ಅನೇಕ ಸೃಷ್ಟಿ ಎಂಬುದು ಆನ್ಗೋಯಿಂಗ್, ಈ ಬ್ರಹ್ಮಾಂಡದ ಒಳಗೆ ಆನ್ಗೋಯಿಂಗ್ ಪ್ರಾಸೆಸ್ ಆಗಿರುತ್ತೆ. ಆ ಸೃಷ್ಟಿಯನ್ನೆಲ್ಲ ಮಾಡ್ಲಾಂಗೆ, ಒಂದು ಕೆಲಸವೂ ಮಾಡ್ಲಾಂಗೆ, ಬಾಹ್ಯ ಕೆಲಸಗಳನ್ನ ಅಲ್ಲಿನು ಬಾಹ್ಯ ಕೆಲಸ ಮಾಡುವಾಗ ಆ ದ್ವಾರ ಭಗವಂತನನ್ನೇ ಸೇವೆ ಮಾಡ್ತಾ ಉಪಾಸನೆ ಮಾಡ್ತಾ ಇರ್ತಾನ. ಅದನ್ನು ಬಿಟ್ಟು ಕಂಪ್ಲೀಟ್ ಆಗಿ ಡೈರೆಕ್ಟ್ ಆಗಿ ಭಗವಂತನಲ್ಲಿ ಮನಸ್ಸಿಟ್ಟು ಮಲಗಿದ ಅಂತ, ತನ್ನ ವ್ಯಾಪಾರವೆಲ್ಲ ನಿಲ್ಸಿಬಿಟ್ಟು ಭಗವಂತನಲ್ಲಿ ಮನಸ್ಸಿಟ್ಟಿದ್ದ ಅವನು. ಆವಾಗ ಅವನ ಹತ್ರ ಹಯಗ್ರೀವಾಸುರ ಅಂತ ಒಬ್ಬ ಇದ್ದ. ಅವನು ಬ್ರಹ್ಮ ಚತುರ್ಮುಖ ಬ್ರಹ್ಮ ನಿದ್ದೆ ಮಾಡ್ತಾನಂತ ತಿಳ್ಕೊಂಡು ಏನ್ ಮಾಡ್ತಾನಂದ್ರೆ, ಚತುರ್ಮುಖ ಬ್ರಹ್ಮನ ಒಂದೊಂದು ಶ್ವಾಸದಿಂದ ಮುಖದಿಂದ ಯಾವತ್ತು ವೇದಗಳು ಹೊರಹೊಮ್ಮುತ್ತಾ ಇರುತ್ತೆ. ಇವನು ಏನ್ ಮಾಡ್ತಾನಂದ್ರೆ, ಚತುರ್ಮುಖನಿಗೆ ಗೊತ್ತು ಭಗವಂತನ ಇಚ್ಛೆ ಗೊತ್ತು, ಈ ಹಯಗ್ರೀವಾಸುರನನ್ನ ಸಂಹಾರ ಮಾಡಬೇಕು, ಆ ರಾತ್ರಿಯಲ್ಲಿ ಇವನನ್ನ ಸಂಹಾರ ಮಾಡಬೇಕು ಎಂಬುದು ಅವನಿಗೆ ಗೊತ್ತು. ಅದಕ್ಕೆ ಸುಮ್ಮನೆ ಇರ್ತಾರೆ, ಅವನ ಗುಣವನ್ನ ತೋರಿಸಲಿಕ್ಕೋಸ್ಕರ ಸುಮ್ಮನೆ ಇರ್ತಾರೆ. ಈ ಅಸುರ ಏನ್ ಮಾಡ್ತಾನಂದ್ರೆ, ಆ ಹಯಗ್ರೀವಾಸುರ ಆ ವೇದವನ್ನ ಕದಿಯೋದು ಅಂದ್ರೆ ಏನು, ವೇದ ಅಂಬೋದು ಇಟ್ ಈಸ್ ನಾಟ್ ಅ ಬುಕ್ ಪುಸ್ತಕ ತರ, ಆರ್ ಸಮ್ ಸಾರ್ಟ್ ಆಫ್ ಒಂದು ಒಂದು ಪದಾರ್ಥ ತರ ಇರುವಂತ ವಿಷಯ ಅಲ್ಲ. ವೇದ ಅಂದ್ರೆ ಆ ವೇದಕ್ಕೆ ಅಭಿಮಾನಿಯಾದ ದೇವತೆಗಳು, ವೇದಕ್ಕೆ ಅಭಿಮಾನಿಯಾದ ದೇವತೆಗಳು ನಮಗೆ ಸ್ವಾಹಾದೇವಿ ಇದ್ದಾಳೆ, ಲಕ್ಷ್ಮೀ ದೇವಿ ಇದ್ದಾಳೆ, ಇಂತ ದೇವತೆಗಳಲ್ಲ, ಒಂದು ಲೋವರ್ ಲೆವೆಲ್ ಕೆಳಗಡೆ ಇರುವಂತ ಒಂದು ಸಣ್ಣ ಪುಟ್ಟ ದೇವತೆಗಳು, ವೇದಕ್ಕೆ ಅಲ್ಲಲ್ಲಿ ಅಭಿಮಾನಿಗಳಾಗಿರುವಂತ ಆ ದೇವತೆಗಳನ್ನ ಈ ಹಯಗ್ರೀವಾಸುರ ಅವರನ್ನ ಅಪಹಾರ ಮಾಡಿಕೊಂಡು ಹೋಗ್ತಾನಂತ. ಅಪಹಾರ ಮಾಡಿದಾಗೆ ಭಗವಂತ ಏನ್ ಮಾಡ್ತಾನ, ಆ ಒಂದು ಮತ್ಸ್ಯಾವತಾರವನ್ನ ತಾಳ್ತಾನಂತ. ಮತ್ಸ್ಯಾವತಾರ ಹೇಗಿರುತ್ತೆ ಅಂದ್ರೆ, ಹೇಳ್ತಾರ ಮತ್ಸ್ಯಾವತಾರ ಅಂಬೋದು ನಾವು ನೋಡುವಂತ ಒಂದು ಮೀನ್ ತರ ಇಲ್ಲ, ಇದು ಬಂದು ಹೇಳ್ತಾರ ಒಂದು ಲಕ್ಷ ಯೋಜನಾ ಅಂತ, ರಫ್ಲಿ ಇಂಟು ಟೆನ್ ಹಾಕೊಳ್ಳಿ, ಅಷ್ಟು ದೊಡ್ಡದಿರತ್ತಂತ. ಅದನ್ನ ಬಣ್ಣ ಹೇಗಿರುತ್ತೆ ಅಂದ್ರೆ ಬಂಗಾರದ ಬಣ್ಣ ಅಂತ, ಅಷ್ಟು ಒಂದು ಸುಂದರ ಅಂತ ಹೇಳ್ತಾರೆ. ಅಷ್ಟು ಸುಂದರವಾಗಿ ಅದು ಇರತ್ತಂತೆ. ಆ ಒಂದು ಅಲ್ಲಿ ಒಂದು ಶಿಂಗ ಇರತ್ತಂತ, ಆ ಒಂದು ಮತ್ಸ್ಯಗೆ ಒಂದು ಶಿಂಗನೂ ಇರತ್ತಂತೆ. ಆ ಏನ್ ಮಾಡುತ್ತೆ ಇದು ಅಂದ್ರೆ, ಈ ಒಂದು ದಿನಕಲ್ಪದ ಬ್ರಹ್ಮನ ದಿನಕಲ್ಪದ ಕೊನೆಯಲ್ಲಿ ಪ್ರಳಯ ಆಗತ್ತೆ, ಪ್ರಳಯ ಬರುತ್ತೆ, ದಿನಪ್ರಳಯ, ಒಂದು ಚಿಕ್ಕ ಪ್ರಳಯ ಅದು, ದಿನಪ್ರಳಯ ಅಂತ ಕರೀತಾರ. ದಿನಪ್ರಳಯದಲ್ಲಿ ಏನಾಗ, ಚಿಕ್ಕದಲ್ಲ ದೊಡ್ಡದೇ ಅದು, ಕಂಪೇರ್ ಟು ದ ಮೂಲ ಕೊನೆಯಲ್ಲಿ ಬರುವಂತಹ ಪ್ರಳಯಕ್ಕಿಂತ ಇದು ಚಿಕ್ಕದು. ಚಿಕ್ಕದು ಇನ್ ದ ಸೆನ್ಸ್ ಭೂ ಭುವ ಸ್ವ ಅಂತ ಮೂರು ಲೋಕಗಳು, ಮೂರು ಲೋಕದಲ್ಲಿ ಇಡೀ ಮೂರು ಲೋಕ ಪೂರ ನೀರು ತುಂಬಿಕೊಂಡು ಬಿಡುತ್ತಂತೆ, ಎಲ್ಲಿ ನೋಡಿದ್ರೆ ನೀರು. ಸೊ ನೀರಿನಲ್ಲಿ ಚಲಿಸುವಂತ ಪ್ರಾಣಿ ಅದು ಮತ್ಸ್ಯನಾಗಿರಬೇಕು. ಅದಕ್ಕೆ ಆದ ಕಾರಣದಿಂದ ನಾನು ಯಾವ ರೂಪವನ್ನು ತಾಳುತ್ತೀನಿ ಅಂತ ಆ ಮತ್ಸ್ಯ ರೂಪವನ್ನ ತಕೊಂಡು ಭಗವಂತ ಆ ಪ್ರಳಯ ಜಲದಲ್ಲಿ ಯಾರು ಇರೋದಿಲ್ಲ, ಭೂ ಭುವ ಸ್ವ ಮೂರ್ಲಿನ ಯಾರು ಇರೋದಿಲ್ಲ, ಆವಾಗ ಆ ಪ್ರಳಯ ಜಲದಲ್ಲಿ ಅವನು ವಿಹಾರ ಮಾಡ್ತಾನಂತ. ಅದಕ್ಕೆ ಮತ್ಸ್ಯ ಅಂತ ಹೇಳ್ತಾರೆ. ಅವನಿಗೆ ಆ ಒಂದು ದೇಹದಲ್ಲಿ ದೋಷ ಬರುತ್ತಾ ಅಂದ್ರೆ ಇಲ್ಲ, ಅವನು ಪ್ರಾಕೃತ ದೇಹವನ್ನ ತಾಳೋದೇ ಇಲ್ಲ, ಆ ಒಂದು ಆಕಾರದಲ್ಲಿ ಇರುವಂತ ಅಪ್ರಾಕೃತನಾಗೆ ಆ ದೇಹದಲ್ಲಿ ಇದ್ದಾನೆ. ಇದ್ರೆ ಅವನಿಗೆ ಆ ಒಂದು ನಾವು ಕಾಣುವಂತ ಈ ಮೀನಿನ ದೋಷಗಳು ಅವನಲ್ಲಿ ಇಲ್ಲ. ಇದಕ್ಕೆ ಒಂದು ಉದಾಹರಣೆ ಕೊಡ್ತಾರೆ ವ್ಯಾಸರು, ಶುಕಾಚಾರ್ಯರು ಒಂದು ಉದಾಹರಣೆ ಕೊಡ್ತಾರೆ. ಹಾಗೆ ಒಂದು ಗಾಳಿ ಇರುತ್ತೆ, ಒಂದು ಕೇವಲ ಒಂದು ಗಾಳಿ, ಅದು ಏನು ಮಾಡುತ್ತೆ, ಅಲ್ಲಲ್ಲಿ ಒಂದು ವಾಸನೆ ಸಾಮಾನುಗಳು ಹೂಗಳು ಇದ್ರೆ ಆ ವಾಸನೆಯನ್ನ ಹೊತ್ತುಕೊಂಡು ಹೋಗುತ್ತೆ ಹೊರತು ಆ ವಾಸನೆ ಆ ಒಂದು ಗಾಳಿಗೆ ಅಂಟಿಕೊಳ್ಳೋದಿಲ್ಲ. ಯಾಕೆಂದ್ರೆ ಆ ಗಾಳಿಗೇನು ಅಸಂಗತ್ವ ಉಂಟು. ಆಗಿರೋವಾಗ ಭಗವಂತ ಅಪ್ರಾಕೃತ ದೇಹ ಅವನಿಗೆ ತೀರಾ ಅಸಂಗವೇ ಅಂದ್ರೆ ಅವನಿಗೆ ಕಾಂಟ್ಯಾಕ್ಟ್ ಎಂಬುದಿರೋದಿಲ್ಲ. ಈ ಒಂದು ಯಾವುದೇ ದೇಹ ಯಾವುದೇ ಇದ್ರಲ್ಲಿ ಇದ್ರೇನು ಅದೆಲ್ಲ ಪ್ರಾಕೃತ ವಸ್ತು. ಭಗವಂತ ಅಪ್ರಾಕೃತ ಅಸಂಗ, ಅವನಿಗೆ ಕಾಂಟ್ಯಾಕ್ಟ್ ಎಂಬುದಿಲ್ಲ. ಸೊ ಆ ಯಾವುದೇ ಎಲ್ಲಿ ಇದ್ರೂ ಆ ದೋಷಗಳು ಅವನಲ್ಲಿ ಇರಲ್ಲ ಅಂತ ಹೇಳ್ತಾರೆ. ಅದು ಮತ್ಸ್ಯ ಅವತಾರ. ಅದು ಒಂದು ಬಾರಿ ಆಯ್ತು. ಇವಾಗ ಆ ಒಂದ್ ದಿನದ ಕೊನೆಯಲ್ಲಿ ನೆಕ್ಸ್ಟ್ ಡೇ ಬಿಗಿನಿಂಗ್ ಆಗೋ ತನಕ ಅಲ್ಲಿ ಬಂದ ಹಯಗ್ರೀವಾಸುರನ ಸಂಹಾರ ಮಾಡಿದ್ದದು ಒಂದು. ಇನ್ನೊಂದು ಸೆಕೆಂಡ್ ಟೈಮ್ ಮತ್ಸ್ಯಾವತಾರ ಆಗತ್ತೆ. ಅದು ಯಾವಾಗ? ಇದು ಒನ್ ಡೇ ಆಫ್ ಬ್ರಹ್ಮ. ಇಡೀ ದಿವಸ ಬ್ರಹ್ಮನ ಇಡೀ ದಿವಸದಲ್ಲಿ ಎರಡು ಬಾರಿ ಆಯ್ತು. ಅಂದ್ರೆ ಬಿಗಿನಿಂಗ್ ಬಿಫೋರ್ ಡಾನ್, ಅದು ರಾತ್ರಿಯಿಂದ ಇಟ್ ಕಮ್ಸ್ ಇನ್ ದ ಬಿಗಿನಿಂಗ್ ಡೇ ಮುಂಚೆ ಬರುತ್ತಲ್ಲ, ಸೊ ಆವಾಗ ಒಂದ್ಸತಿ ಆಗತ್ತೆ. ಆಮೇಲೆ ಚಾಕ್ಷುಷ ಮನ್ವಂತರ ಅಂತ, ಇವಾಗ ನಾವು ವೈವಶ್ವತ ಮನ್ವಂತರದಲ್ಲಿ ಇದ್ದೀವಿ. ಇದಕ್ಕೆ ಹಿಂದಿನ ಪ್ರೀವಿಯಸ್ ಮನ್ವಂತರ ಬಂದು ಚಾಕ್ಷುಷ ಮನ್ವಂತರ. ಆ ಚಾಕ್ಷುಷ ಮನ್ವಂತರದಲ್ಲಿ ಒಂದು ರಾಜ ಇರ್ತಾನೆ, ರಾಜ ಋಷಿ ಅಂತ ಕರೀತಾರೆ, ಸತ್ಯವ್ರತ ರಾಜ ಅಂತ ಹೇಳ್ತಾರೆ. ಇವರು ಯಾರು ಅಂದ್ರೆ ಶ್ರಾದ್ದ ದೇವ ಅಂತ ಕರೀತಾರೆ. ವಿವಸ್ವಾನಂಬೋ ಸೂರ್ಯನ ಮಕ್ಕಳಲ್ಲಿ ಒಬ್ಬನಾದವನು ಶ್ರಾದ್ದ ದೇವ. ಈ ಶ್ರಾದ್ದ ದೇವ ಏನು ಮಾಡ್ತಾನೆ, ಘೃತಮಾಲಾ ಅಂತಾರ, ಕೃತಮಾಲಾ ಅಂತಾರ, ಆ ನದಿ ತೀರದಲ್ಲಿ ಅವನು ಆ ಒಂದು ಅರ್ಘ್ಯ ಕೊಡ್ತಾ ಇರೋವಾಗ ಒಂದು ಮೀನಿನ ಆಕಾರದಲ್ಲಿ ಒಂದು ಚಿಕ್ಕ ಮೀನು ಕಾಣಿಸಿತ್ತಂತ ಅವನಿಗೆ. ಅದೇ ನೋಡ್ ಅದ್ ಹೇಳೋವಾಗ ಹೇಳ್ತಾನ ಅವನು, ಆ ಮೀನನ್ನ ನೋಡಿದ್ರೆ ಯಾರು ಮರುಳಾಗೋದಿಲ್ಲ, ಬಟ್ ಆ ಮೀನಿನ ಆಕಾರ ಅವನು ಹೇಳ್ತಾನ ಮೋಹವನ್ನ ಉಂಟು ಮಾಡುವಂತ ದಿವ್ಯ ಆಕಾರದಲ್ಲಿ ಆ ಮೀನಿತ್ತಂತೆ. ಆ ಮೀನನ್ನ ತಕೊಂಡು ಬಂದು ಮನೇಲಿ ಇಡ್ತಾನೆ, ಅದು ಬೆಳೆಯುತ್ತೆ, ಅದು ಕತೆ ಎಲ್ಲರಿಗೆ ಗೊತ್ತು, ಬೆಳೀತಾ ಬೆಳೀತಾ ಬರುತ್ತೆ, ಕೊನೆಯಲ್ಲಿ ಸರೋವರದಲ್ಲಿ ಹಾಕ್ತಾನೆ, ಆಮೇಲೆ ಸಮುದ್ರದಲ್ಲಿ ಹಾಕ್ತಾನೆ. ಸಮುದ್ರದಲ್ಲಿ ಹಾಕುವಾಗ ಆ ಮೀನ್ ಅಂತ ಹೇಳತ್ತಂತ, ರಾಜ ನನ್ನೇ ಈ ಸಮುದ್ರದಲ್ಲಿ ಬಿಟ್ಟು ಬಿಟ್ಟು ಎಲ್ಲ ನಾನು ಏನಾಗೋದು ಅಂತ ಕೇಳಿದಾಗ ಈ ರಾಜ ತಕ್ಷಣ ಅವನಿಗೆ ನೆನಪಾಗತ್ತಂತ. ಒಂದು ಸಣ್ಣ ಕಾಲದಲ್ಲಿ ಇಷ್ಟೂ ಒಂದು ಆಕಾರ ಮಾತ್ರ ಇಲ್ಲ, ನಿನ್ನ ಆಕಾರ ನನ್ನ ಮನಸ್ಸನ್ನೇ ಸೆಳೆದು ಇಳಿಯುತ್ತ, ಮೋಹದ ಆಕಾರವನ್ನು ಹೊತ್ತಿದೆ ಅಂದ್ರೆ ನೀ ಸಾಕ್ಷಾತ್ತಾಗಿ ಪರಮಾತ್ಮನೇ ಆಗಿರಬೇಕು, ನೀನು ಪರಮಾತ್ಮನೇ ಸ್ವಾಮಿ, ನನ್ನ ದಯಕ್ಕೋಸ್ಕರ ನೀನು ಬಂದಿದ್ದೆ. ಎಷ್ಟೋ ಎಷ್ಟೋ ಜ್ಞಾನಿಗಳು ನಿನ್ಕೋಸ್ಕರ ತಪಸ್ಸು ಮಾಡ್ತಾರೆ ತಿಳ್ಕೊಳ್ಳೋಕ್ಕೆ, ಅವ್ರಿಗೆ ನೀನು ದರ್ಶನ ಕೊಡೋದೇ ಇಲ್ಲ, ನನ್ನ ಭಾಗ್ಯ ಎಂತದ್ದು, ನನ್ಗೆ ನೀನು ದರ್ಶನ ಕೊಡ್ತಾ ಇದೆಯಲ್ಲ ಸ್ವಾಮಿ, ನನ್ನನ್ನು ಉದ್ಧಾರ ಮಾಡಕ್ಕೆ ನೀನು ಬಂದಿದ್ದಿ ಅಂತ ಹೇಳಿದಾಗೆ ಅವು ಆ ಮತ್ಸ್ಯಾವತಾರನಾದಂತ ಶ್ರೀಹರಿ ಹೇಳ್ತಾನಂತ, ಇವತ್ತಿಂದ ಏಳನೇ ದಿವಸ ಬಂದು ಒಂದು ಪ್ರಳಯ ಆಗತ್ತ, ಈ ಒಂದು ಮನ್ವಂತರ ಮುಗಿಯತ್ತ, ಪ್ರಳಯ ಆಗತ್ತ, ನೆಕ್ಸ್ಟ್ ಮನ್ವಂತರ ಶುರು ಆಗೋ ತನಕ ಪ್ರಳಯ ಜಲ ಈ ಭೂಲೋಕಪುರ. ಇಲ್ಲಿ ದಿನ ಪ್ರಳಯ ಇಲ್ಲ, ಇದು ಮನ್ವಂತರದ ಪ್ರಳಯ. ಅಂದ್ರೆ ಒಂದು ದಿವಸ ಬ್ರಹ್ಮನ ಒಂದು ದಿವಸದಲ್ಲಿ 14 ಮನುಗಳು ಬಂದ್ರೆ ಇನ್ ಬಿಟ್ವೀನ್ ಮನುಗಳು ಬರೋವಾಗ ಟ್ರಾನ್ಸಿಷನ್ ಇರತ್ತಲ್ಲ, ಆವಾಗ ಒಂದು ಚಿಕ್ಕ ಪ್ರಳಯ ಆಗತ್ತೆ. ಆ ಪ್ರಳಯದಲ್ಲಿ ಈ ಭೂಮಿಲಿ ಮಾತ್ರ ನೀರೆಲ್ಲ ಭೂಮಿ ಮಾತ್ರ ನಾಶ ಆಗತ್ತಷ್ಟೇ. ಸೊ ಅಲ್ಲಿ ನೀರು ತುಂಬತ್ತ, ಆವಾಗ ಈ ಮತ್ಸ್ಯ ಹೇಳ್ತಾನ ಇನ್ನು ಏಳನೇ ದಿವಸದಲ್ಲಿ ಈ ಪ್ರಳಯ ಬರತ್ತ, ಆ ಪ್ರಳಯದಲ್ಲಿ ನಾನು ಒಂದು ನಿನಗೆ ಒಂದು ಒಂದು ನಾವೆಯನ್ನು ಕಳಿಸ್ತೀನಿ. ಆ ದಿವ್ಯ ನಾವೆಯಲ್ಲಿ ಒಂದು ಒಂದು ಸೃಷ್ಟಿಗೆ ಬೇಕಾದ ಬೀಜಗಳು, ಸೃಷ್ಟಿಗೆ ಏನೇನು ಸಾಮಾನು ಬೇಕೋ ಅದೆಲ್ಲ ತಕೊಂಡು, ಪ್ಲಸ್ ಆ ನಾವೆಯಲ್ಲಿ ಸಪ್ತ ಋಷಿಗಳು ಇರ್ತಾರೆ. ಈ ಸಪ್ತ ಋಷಿಗಳು ಅಂಬೋರು ಒಂದೊಂದು ಮನ್ವಂತರಕ್ಕೆ ಒಂದೊಂದು ಗ್ರೂಪ್ ಬರ್ತಾರೆ. ಈ ಸಪ್ತ ಋಷಿಗಳು ಇರ್ತಾರೆ, ಇದು ಕತ್ತಲು ಇರುತ್ತೆ, ಕತ್ತಲು ಸಮಯ ಇದ್ರನು ಈ ಋಷಿಗಳ ಜ್ಞಾನ ಪ್ರಕಾಶದಿಂದ ಅವರಲ್ಲಿ ನಾನು ನಿಂತುಕೊಂಡು ಪ್ರಕಾಶ ಕೊಡ್ತೀನಿ. ಈ ಈ ಒಂದು ನಾವೆಯನ್ನ ಈ ಒಂದು ಸಮುದ್ರ ಪ್ರಳಯ ಈ ಚಿಕ್ಕ ಮನ್ವಂತರ ಪ್ರಳಯದಲ್ಲಿ ಹೇಗೆ ನಿಲ್ಲತ್ತಂದ್ರೆ ಇಲ್ಲಿ ಅಲ್ಲಿ ಒಂದು ಸರ್ಪ ಹಾವು ಇರುತ್ತೆ, ಆ ನೀರಲ್ಲಿ ಇರುವಂತ ಹಾವನ್ನ ಆ ಆ ಒಂದು ನಾವೆಗೇನು ನನಗೇನು ನನಗೆ ಒಂದು ಶಿಂಗ ಇರತ್ತೆ, ಆ ಶಿಂಗ ಹಾರ್ನ್ ಅದು ಇರತ್ತೆ, ಅದಕ್ಕೆ ಚಂದಾಗೆ ನೀನು ಕಟ್ಟು, ನಾನು ಆ ಒಂದು ಸಮುದ್ರದಲ್ಲಿ ವಿಹಾರ ಮಾಡಿ ನಿನಗೆ ಏನೇನೆಲ್ಲ ಸಂಶಯಗಳಿದೆಯೋ ಶಾಸ್ತ್ರದಲ್ಲಿ ವಿಷಯದಲ್ಲಿ ದೇವರ ವಿಷಯದಲ್ಲಿ ಏನೇನು ಸಂಶಯಗಳಿರ್ದೆಯೋ ಎಲ್ಲವೂ ಕತ್ತಲೆ ಅವಾಗ ಕತ್ತಲೆ ಆ ಕತ್ತಲೆ ಎಲ್ಲ ತೆಗೆದು ನೆಕ್ಸ್ಟ್ ಮನ್ವಂತರಕ್ಕೆ ನಿನ್ಗೆ ಕರ್ಕೊಂಡು ಹೋಗ್ತೀನಿ, ನೀನೇ ಮನುವಾಗಿರ್ತಿ ಅಂತ ಹೇಳ್ತಾರೆ. ಸೊ ಇವನು ಹಾಗೆ ಆಗತ್ತ ಸಮ ಪ್ರಳಯ ಜಲದಲ್ಲಿ ಆ ಒಂದು ಮನ್ವಂತರ ಪ್ರಳಯದಲ್ಲಿ ಇವ್ರು ಹೇಳಿದಂತೆ ನಾವೇ ಬರತ್ತ ಸಪ್ತ ಋಷಿಗಳನ್ನ ಕೂಡಿಸಿಟ್ಕೊಂಡು ಬೀಜಗಳನ್ನ ಧಾನ್ಯ ಎಲ್ಲ ಆಗಲಕ್ಕೆ ಬೀಜಗಳನ್ನೆಲ್ಲ ಇಟ್ಟುಕೊಂಡು ಆ ಒಂದು ಸರ್ಪವನ್ನ ತೆಗೆದು ಇದು ಕಟ್ಟಿ ಹಾಕಿ ಇರ್ತಾನೆ. ಆ ಒಂದು ಇಡೀ ಇನ್ ಬಿಟ್ವೀನ್ ಮನ್ವಂತರ ಎಂಟೈರ್ ಪ್ರಳಯದಲ್ಲಿ ಸಾಕ್ಷಾತ್ತಾಗಿ ಭಗವಂತನೇ ಈ ಒಂದು ಶ್ರಾದ್ದ ದೇವನಿಗೆ ವೈವಸ್ವತಮನುಗೆ ಈ ಉಪದೇಶವನ್ನ ಮಾಡಿದ ಅದೇ ಮತ್ಸ್ಯ ಪುರಾಣ ಅಂತ ಬರುತ್ತೆ. ಆವಾಗ ಅವ್ರು ಹೇಳ್ತಾರ ದೇವರೇ ನೀನು ನನ್ನ ಗುರುಸ್ಥ ದೇವರು ಮಾತ್ರ ಅಲ್ಲ ನೀನು ನೀನು ನನ್ಗೆ ಗುರುಸ್ಥಾನದಲ್ಲಿದೆ. ಯಾಕೆ ಗುರು ಅವಾಗ ಗುರು ಶಬ್ದದ ಅರ್ಥ ಕೊಡ್ತಾರೆ, ಗು ಅಂದ್ರೆ ಕತ್ತಲೆ, ಆ ರು ಅಂದ್ರೆ ರು ಕ್ಷಯ ಅಂತ ಅಂದ್ರೆ ಆ ಕತ್ತಲೆಯನ್ನ ಈ ಬಾಹ್ಯ ಕತ್ತಲೆ ಇರತ್ತ ಪ್ರಳಯ ಜಲದಲ್ಲಿ ಕತ್ತಲೆ ಇರತ್ತ ಆ ಕತ್ತಲೆ ಮಾತ್ರ ಇಲ್ಲ ನನ್ನ ಒಳಗೆ ಇರುವಂತ ಸಂಶಯ ಅಂಬೋ ಆ ಕತ್ತಲೆಯನ್ನೆಲ್ಲ ನೀನ್ ತೆಗೆದು ಬಿಟ್ಟಿದೆ ಗುರುಸ್ಥಾನದಲ್ಲಿ. ಗುರು ಅಂತ ನೀನಿದ್ದೆ ಯಾವತ್ತು ನನಗೆ ಒಳ್ಳೆ ಪ್ರಜ್ಞೆ ಕೊಟ್ಟು ನೀನು ರಕ್ಷಣೆ ಮಾಡ್ಬೇಕು ಅಂತ ಹೇಳ್ತಾರೆ. ಅದಕ್ಕೆ ಈ ಇಡೀ ದಿವಸ ಸಂಶಯ ಎಲ್ಲವನ್ನು ತೆಗೆದು ಆ ಒಂದು ಗುರುವಿನ ಮಹಿಮೆಯನ್ನು ಹೇಳಿ ಆ ಜ್ಞಾನವನ್ನ ಕೊಡ್ತಾನ. ಸೊ ಈ ಪುರಾಣವನ್ನ ಕೇಳಿದೆ ನಿತ್ಯ ಪಠನ ಅಂತ ಹೇಳ್ತಾರೆ. ನಿತ್ಯ ಪಠನ ನಮ್ಗೆ ಆಗೋದಿಲ್ಲ, ಅದಕ್ಕೆ ಸ್ನಾನ ಮಾಡುವಾಗ ನಾವು ಮತ್ಸ್ಯರೂಪ ಭಗವಂತನನ್ನ ಸ್ನಾನ ಮತ್ಸ್ಯರೂಪ ಭಗವಂತನನ್ನ ಧ್ಯಾನ ಮಾಡಿ ಸ್ನಾನ ಮಾಡ್ತೀವಿ. ಯಾಕೆ ಅದು ನಾವು ಹೇಳ್ತೀವಲ್ಲ ನಾರಾಯಣವನ್ನ ಹೇಳುವಾಗ ಅದೇ ಹೇಳ್ತೀವಿ, ಯಾಕೆ ಅಂದ್ರೆ ನೀನು ನನ್ನನ್ನ ರಕ್ಷಣೆ ಮಾಡು ಅಂತ ಅಲ್ಲಿ ಪ್ರಾರ್ಥನೆ ಮಾಡ್ತೀವಿ. ಒಂದೇ ಒಂದು ಒಂದು 10 ಸೆಕೆಂಡ್ ಸಾಕು ಮತ್ಸ್ಯ ಅಂತ ಆ ಒಂದು ಚಿಂತನೆ ಮತ್ಸ್ಯಾವತಾರದ ಚಿಂತನೆ ಮಾಡಿಕೊಂಡು ಹೇಗೆ ಒಂದು ಜಲದಲ್ಲಿ ಒಂದು ನೀರಲ್ಲಿ ಯಾವ್ದು ಇರುತ್ತೆ ಅಂದ್ರೆ ನೀರಿನ ಒಂದು ಜಂತುಗಳು ಯಾದೋ ಗಣೆ ಅಂತ ಹೇಳ್ತಾರೆ ಅದೆಲ್ಲ ನಮ್ಮನ್ನ ಸೆಳೆಯುತ್ತಾ ಇರತ್ತೆ. ಈ ಸಂಸಾರದಲ್ಲಿ ಈ ವಿಷಯಗಳು ಅಂಬೋ ಯಾದೋ ಅಂದ್ರೆ ಈ ವಿಷಯಗಳು ಅಂಬೋ ತಿಮಿಂಗಳಗಳು ನಮ್ಮ ಕಾಲನ್ನ ನಮ್ಮನ್ನ ನಮ್ಮ ಮನಸ್ಸನ್ನ ಸೆಳೆದು ವಿಷಯದ ಕಡೆ ಹಾಕ್ತಾ ಇರೋವಾಗ ನೀನು ಮತ್ಸ್ಯನಾಗೆ ಬಂದು ನನ್ನನ್ನ ರಕ್ಷಣೆ ಮಾಡಿ. ಇದು ಮಾತ್ರ ಅಲ್ಲ, ವರುಣಶ್ಚ ಪಾಶ ಅಂತದ ವರುಣದೇವರು ಪಾಶವನ್ನ ಹಾಕ್ತಾರಂತ, ಎಲ್ರೂ ದೇವತೆಗಳು ಅವ್ರ ಮೂಲಕವಾಗಿ ನಮಗೆ ತ್ರಾಸು ಕೊಡ್ಲಂಗಿರಬೇಕು ರಕ್ಷಣೆ ಮಾಡಬೇಕು ಅಂದ್ರೆ ನೀನು ಮತ್ಸ್ಯನಾಗ ಮತ್ಸ್ಯಾವತಾರನ್ನ ಮದಂ ಜನಯತಿ ನನ್ನಲ್ಲಿ ಜ್ಞಾನವನ್ನ ಕೊಟ್ಟು ನನ್ನನ್ನ ಉದ್ಧಾರ ಮಾಡು. ಒಂದೇ ಒಂದು 10 ಸೆಕೆಂಡ್ಸ್ ಈ ಮತ್ಸ್ಯ ರೂಪ ಭಗವಂತನನ್ನ ಚಿಂತನೆ ಮಾಡ್ತಾ ಸ್ನಾನಕ್ಕೆ ಶುರು ಮಾಡಿದ್ರೆ ದಿನಾಗ್ಲೂ ಈ ಮತ್ಸ್ಯಾವತಾರ ಕತೆ ನೆನಪು ಬರುತ್ತ. ಆ ಕತೆ ನೆನಪು ಬಂದವರಿಗೆ ಫಲ ಹೇಳ್ತಾರ, ಏನು ಫಲ ಅಂದ್ರೆ ಎಲ್ಲವೂ ಸಿದ್ಧ, ಸರ್ವ ಅಭಿಷ್ಟ ಸಿದ್ಧಿ ಅಂತ ಹೇಳ್ತಾರ ಕೊನೆಯಲ್ಲಿ ಆ ಚಾಪ್ಟರ್ ಕೊನೆಯಲ್ಲಿ ಅಧ್ಯಾಯದ ಕೊನೆಯಲ್ಲಿ 8ನೇ ಸ್ಕಂದದಲ್ಲಿ ಹೇಳ್ತಾರೆ ಎಲ್ಲ ಅಭಿಷ್ಟವೂ ಸಿಕ್ಕತ್ತ ನಮ್ಗೆ ಯಾವತ್ತು ಗುರುಗಳ ಅನುಗ್ರಹವನ್ನು ಆಗತ್ತೆ ಅಂತ ಹೇಳ್ತಾರೆ. ಕೃಷ್ಣ ಅರ್ಪಣಮಸ್ತು.